ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 86. ಏಸು ಪರಲೋಕಕ್ಕೆ ಏರಿಹೋದುದು. ದೀರ್ಘ ಸಮಯದವರೆಗೆ ನಾವು ಪರಿಶುದ್ಧ ಸುವಾರ್ತೆಯನ್ನು, ಅಂದರೆ ಸರ್ವಶಕ್ತ ರಕ್ಷಕನಾದ ಏಸು ಕ್ರಿಸ್ತನ ಕಥೆಗಳನ್ನೊಳಗೊಂಡಿರುವ ಪುಸ್ತಕವನ್ನು ಗಮನಿಸುತ್ತಾ ಇದ್ದೇವೆ. ನಾವು ಈಗಾಗಲೇ ನೋಡಿರುವಂತೆ ಏಸು ಎಂದರೆ ದೇವರು ರಕ್ಷಿಸುತ್ತಾನೆ ಎಂದು ಅರ್ಥ. ಕ್ರಿಸ್ತನು ಎಂಬುದು ಮೆಸ್ಸಿಯಾ ಎಂಬುದರ ಗ್ರೀಕ್ ಶಬ್ದವಾಗಿದ್ದು ದೇವರು ನೇಮಿಸಿದವನು ಎಂಬ ಅರ್ಥವುಳ್ಳದ್ದಾಗಿದೆ. ಏಸುಕ್ರಿಸ್ತನು ಪಾಪದ ಆಳ್ವಿಕೆಯಿಂದ ಆದಾಮನ ಸಂತಾನವನ್ನು ರಕ್ಷಿಸುವುದಕ್ಕೆ ದೇವರಿಂದ ನೇಮಕಗೊಂಡವನಾಗಿದ್ದಾನೆ. ಏನೇ ಆದರೂ ಏಸು ನಿಜವಾಗಿಯೂ ಯಾರಾಗಿದ್ದಾನೆಂಬುದನ್ನು ಅನೇಕ ಜನರು ಗ್ರಹಿಸಲಿಲ್ಲ ಎನ್ನುವುದನ್ನು ನಾವು ನೋಡಿದ್ದೇವೆ. ಕೆಲವರು ಆತನನ್ನು ಒಬ್ಬ ಪ್ರವಾದಿ ಅಂದುಕೊಂಡರು. ಆದರೆ ಆತನು ಪರಲೋಕದಿಂದ ಬಂದು ಭೂಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಕಾಣಿಸಿಕೊಂಡ ನಿಜವಾದ ದೇವರ ವಾಕ್ಯವಾಗಿದ್ದಾನೆ. ಖಾಲಿಮತ್ ಅಲ್ಹಾ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವು ಮಹಾಯಾಜಕರುಗಳು ಮತ್ತು ಯಹೂದ್ಯ ಆಡಳಿತಗಾರರು ಆತನ ಮೇಲೆ ತುಂಬಾ ಹೊಟ್ಟೆ ಕಿಚ್ಚುವುಳ್ಳವರಾಗಿ ಕೊನೆಯಲ್ಲಿ ಆತನನ್ನು ಶಿಲುಬೆಗೆ ಜಡಿದು ಕೊಂದು ಹಾಕಿದರು. ಹೀಗಿದ್ದರೂ ಈ ಎಲ್ಲ ಘಟನೆಗಳ ಕುರಿತು ಮೊದಲೇ ತಿಳಿದಿದ್ದ ದೇವರು ಯೋಜನೆ ಮಾಡಿಕೊಂಡಿದ್ದನು. ಶಿಲುಬೆಯ ಮೇಲಿನ ಮೆಸ್ಸಿಯನ ಮರಣವು ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಬಹಳ ಹಿಂದೆಯೇ ಪ್ರಕಟಿಸಿದ್ದ ಆತನ ಯೋಜನೆಯೊಂದಿಗೆ ಒಂದು ಸಂಪೂರ್ಣವಾದ ಒಪ್ಪಂದವಾಗಿತ್ತು. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಮೂರನೆಯ ದಿನದಲ್ಲಿ ದೇವರು ಏಸುವನ್ನು ಮತ್ತೆ ಜೀವದಿಂದ ಎಬ್ಬಿಸಿದ್ದನ್ನು ನೋಡಿಕೊಂಡೆವು. ಪಾಪದ ಬಲದಿಂದ, ಮರಣದ ಭಯದಿಂದ ಮತ್ತು ನರಕದ ಶಿಕ್ಷೆಯಿಂದ ಆದಾಮನ ಸಂತಾನದವರನ್ನು ಬಿಡಿಸುವುದಕ್ಕೆ ಒಂದು ಪೂರ್ತಿ ಸಂದಾಯದಂತೆ ಶಿಲುಬೆಯ ಮೇಲೆ ಏಸು ಸುರಿಸಿದ ರಕ್ತವನ್ನು ದೇವರು ಒಪ್ಪಿಕೊಂಡದ್ದೇ ಏಸುವಿನ ಪುನರುತ್ಥಾನವಾಗಿದೆ. ಏಸು ಜೀವಂತನಾಗಿ ಬಂದ ಮೇಲೆ ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ತನ್ನ ಕೈಕಾಲುಗಳಿಗೆ ಸೈನಿಕರುಗಳು ಮಾಡಿದಂತಹ ಗಾಯದ ಗುರುತುಗಳನ್ನು ಅವರಿಗೆ ತೋರಿಸಿದ್ದನ್ನು ನಾವು ನೋಡಿದೆವು. ತಾನು ನಿಜವಾಗಿಯೂ ಜೀವಂತವಾಗಿದ್ದೇನೆಂಬುದನ್ನು ಸಾಬೀತುಪಡಿಸುವುದಕ್ಕೆ ಆತನು ಶಿಷ್ಯರೊಂದಿಗೆ ಊಟ ಮಾಡಿದ್ದನ್ನು ಸಹ ನಾವು ಓದಿಕೊಂಡೆವು. ಏಸು 40 ದಿವಸಗಳವರೆಗೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ದೇವರ ರಾಜ್ಯದ ಕುರಿತಾಗಿ ಅವರೊಂದಿಗೆ ಹೇಗೆ ಮಾತಾಡಿದನೆಂಬುದನ್ನು ಸುವಾರ್ತೆಯ ಪುಸ್ತಕವು ಹೇಳುತ್ತದೆ. ಒಂದು ಸಂದರ್ಭದಲ್ಲಿ ಏಸು ಒಂದೇ ಸಲಕ್ಕೆ 500ಕ್ಕಿಂತಲೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡನು. 1 ಕೊರಿಂಥ 15:6. ಏನೇ ಆದರೂ ಸತ್ಯಾಂಶದಲ್ಲಿ ಏಸು ಈ ದಿನ ಜೀವಂತವಾಗಿದ್ದಾನೆ ಎನ್ನುವುದಕ್ಕೆ ದೊಡ್ಡದಾದ ಸಾಕ್ಷಿ ಏನೆಂದರೆ ಆತನನ್ನು ನಂಬುವವರ ಹೃದಯದೊಳಗೆ ಆತನು ಜೀವಿಸುತ್ತಾನೆ ಮತ್ತು ತನ್ನ ಅಧಿಕಾರಕ್ಕೆ ಅವರನ್ನು ಅಧೀನಪಡಿಸುತ್ತಾನೆ ಎನ್ನುವಂಥದ್ದೇ. ಈ ದಿನ ನಾವು ದೇವರ ಸಹಾಯದೊಂದಿಗೆ ದೇವರು ಕರ್ತನಾದ ಏಸುವಿಗೆ ಕೊಟ್ಟಂತಹ ಮಹತ್ವದ ಅಧಿಕಾರದ ಕುರಿತಾಗಿ ಕೇಳಿಸಿಕೊಳ್ಳಲಿದ್ದೇವೆ ಮತ್ತು ಏಸು ಹೇಗೆ ತನ್ನ ಶಿಷ್ಯರಿಂದ ಪ್ರತ್ಯೇಕಗೊಂಡು ಪರಲೋಕಕ್ಕೆ ಏರಿಹೋದನೆಂಬುದನ್ನು ನಾವು ನೋಡುತ್ತೇವೆ. ಈ ದಿನ ನಾವು ಮತ್ತಾಯನ ಸುವಾರ್ತೆಯ ಕೊನೆಯ ಅಧ್ಯಾಯದಲ್ಲಿ ನಮ್ಮ ಅಧ್ಯಯನವನ್ನು ಆರಂಭಿಸುತ್ತೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಬಳಿಕ 11 ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಏಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಏಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತಾಯ 28:16-20. ಏಸು ತನ್ನ ಶಿಷ್ಯರಿಗೆ ಹೇಳಿದ್ದನ್ನು ನೀವು ಕೇಳಿದಿರಾ? ಆತನು ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದೇ. ಪರಲೋಕ ಮತ್ತು ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನು ನಾನು ಹೊಂದಿದ್ದೇನೆ ಎಂದು ಏಸು ಯಾಕೆ ಹೇಳಿದನು? ಮೋಶೆಯ ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ಮೊದಲನೆಯವನ ಮನುಷ್ಯನಾದ ಆದಾಮನನ್ನು ದೇವರು ಹೇಗೆ ಸೃಷ್ಟಿ ಮಾಡಿದನೆಂಬುದನ್ನು ನಾವು ನೋಡಿದ್ದೇವೆ. ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದರ ಮೇಲೆ ಆಳ್ವಿಕೆ ನಡೆಸುವುದಕ್ಕೆ ದೇವರು ಆದಾಮನಿಗೆ ಅಧಿಕಾರವನ್ನು ಕೊಟ್ಟನೆಂಬುದನ್ನು ನಾವು ಓದಿದ್ದೇವೆ. ಆದಾಮನು ತನ್ನ ಜೊತೆಯಲ್ಲಿ ಜೀವಿಸಬೇಕು ಮತ್ತು ಎಂದೆಂದಿಗೂ ತನ್ನೊಂದಿಗೆ ಆಳ್ವಿಕೆ ನಡೆಸಬೇಕೆಂದು ದೇವರು ಇಷ್ಟಪಟ್ಟಿದ್ದನು. ಆದರೆ ಆದಾಮನು ದೇವರ ಆಜ್ಞೆಗೆ ಅವಿಧೇಯನಾಗಿ ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ದಿನದಿಂದ ಆ ಅಧಿಕಾರದ ಹಕ್ಕನ್ನು ಕಳೆದುಕೊಂಡನು. ಆದಾಮನು ನಮ್ಮ ಮೂಲ ಪಿತೃವಾದಂದಿನಿಂದ ಈವರೆಗೆ ಒಂದು ಸೋಂಕು ಉತ್ಪತ್ತಿಯಾದದರಿಂದ ಪ್ರತಿಬಂಧಿಸಲ್ಪಡುವಲ್ಲಿ ಎಂಬಂತೆ ನಾವು ಸಹ ದೇವರೊಂದಿಗೆ ಆಳ್ವಿಕೆ ನಡೆಸುವ ಹಕ್ಕನ್ನು ಕಳೆದುಕೊಂಡಿದ್ದೇವೆ. ಆದಾಮನ ಹಾಗೆ ನಾವೆಲ್ಲರೂ ಪಾಪಿಗಳೇ, ಪಾಪದ ರಾಜ್ಯದೊಳಗೆ ಹುಟ್ಟಿದವರು, ದೇವರಿಂದ ಮತ್ತು ಆತನ ಭವ್ಯವಾದ ಮಹಿಮೆಯಿಂದ ದೂರದಲ್ಲಿರುವವರು ಆಗಿದ್ದೇವೆ. ಏನೇ ಆದರೂ ನಾವು ದೇವರನ್ನು ಸ್ತುತಿಸುತ್ತೇವೆ, ಯಾಕೆಂದರೆ ಆದಾಮನ ಸಂತಾನದವರು ದೇವರ ಕಡೆಗೆ ತಿರುಗಿ ಬಂದು ಆತನ ಮಹಿಮೆಯಲ್ಲಿ ಮತ್ತು ರಾಜ್ಯದಲ್ಲಿ ಪಾಲುಗಾರರಾಗುವುದಕ್ಕಾಗಿ ದೇವರು ಒಂದು ಬಾಗಿಲನ್ನು ತೆರೆಯುವುದಕ್ಕೆ ಒಂದು ಯೋಜನೆಯನ್ನು ರಚನೆ ಮಾಡಿದನು ಎಂದು ಪ್ರವಾದಿಗಳ ಬರವಣಿಗೆಗಳು ನಮಗೆ ತೋರಿಸುತ್ತವೆ. ಜನರ ಪಾಪಗಳನ್ನು ತೊಳೆಯುವುದಕ್ಕೆ ಮತ್ತು ದೇವರ ಕಡೆಗೆ ಅವರನ್ನು ತರುವುದಕ್ಕೆ ಒಂದು ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಪರಲೋಕದಿಂದ ಬಂದ ಪರಿಶುದ್ಧ ಮೆಸ್ಸಿಯನೇ ಆ ಬಾಗಿಲು. ಮೆಸ್ಸಿಯನಾದ ಏಸು ಆದಾಮನ ಹಾಗೆ ಪರೀಕ್ಷಿಸಲ್ಪಟ್ಟನು, ಆದರೆ ಏಸು ಪಾಪ ಮಾಡಲಿಲ್ಲ. ದೇವರು ಸಂಪೂರ್ಣನು ಮತ್ತು ಪರಿಶುದ್ಧನೂ ಆಗಿದ್ದಂತೆಯೇ ಆತನು ಸಂಪೂರ್ಣನು ಮತ್ತು ಪರಿಶುದ್ಧನೂ ಆಗಿದ್ದನು. ದೇವರು ಆತನನ್ನು ತನ್ನ ಮಗನೆಂಬುದಾಗಿ ಕರೆಯುವುದಕ್ಕೆ ನಾಚಿಕೊಳ್ಳದಿರುವುದಕ್ಕೆ ಅದೇ ಕಾರಣವಾಗಿತ್ತು. ಹಾಗಾಗಿ ಪಾಪವನ್ನು ತೆಗೆದುಹಾಕುವುದಕ್ಕೆ ಒಂದು ಯಜ್ಞದಂತೆ ಏಸು ತನ್ನ ಜೀವವನ್ನು ಕೊಟ್ಟ ನಂತರ ದೇವರು ಆತನನ್ನು ಮರಣದಿಂದ ಎಬ್ಬಿಸಿ ಎಲ್ಲರ ಕರ್ತನನ್ನಾಗಿ ಮಾಡಿ ಮತ್ತು ಪರಲೋಕದಲ್ಲಿಯೂ ಮತ್ತು ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಆತನಿಗೆ ಒಪ್ಪಿಸಿದನು. ಬಹುಶಃ ಯಾರಾದರೂ ಈ ಪ್ರಶ್ನೆಯನ್ನು ಕೇಳಬಹುದು, ಒಂದು ವೇಳೆ ಏಸು ಪ್ರತಿಯೊಂದರ ಕರ್ತನಾಗಿದ್ದರೆ ನಮ್ಮ ಪ್ರಪಂಚವು ಇನ್ನೂ ಯಾಕೆ ಪಾಪ ಮತ್ತು ತೊಂದರೆಯಿಂದ ತುಂಬಿದೆ? ಪರಿಶುದ್ಧ ವಾಕ್ಯವು ಇದಕ್ಕೆ ಉತ್ತರವನ್ನು ಕೊಡುವಂತೆ ಹೀಗೆ ಹೇಳುತ್ತದೆ: ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗಿರುವರು. ಆದರೆ ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. 1 ಕೊರಿಂಥ 15:22-24 ಆತನು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನೂ ಮರಣವಿರುವುದಿಲ್ಲ, ಇನ್ನೂ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಪ್ರಕಟಣೆ 21:4. ಈ ವಚನಗಳಿಂದ ಮತ್ತು ದೇವರ ವಾಕ್ಯದಲ್ಲಿರುವ ಇನ್ನೂ ಬೇರೆ ವಾಕ್ಯಗಳಿಂದ ದೇವರು ಎಲ್ಲ ಅಧಿಕಾರವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟನು ಮತ್ತು ಇದರಿಂದ ಆತನು ಪ್ರತಿಯೊಂದರ ಮೇಲೆ ನಿಯಂತ್ರಣವನ್ನು ತೆಗೆದುಕೊಂಡು ಪ್ರತಿಯೊಂದನ್ನು ತೀರ್ಪು ಮಾಡಲು ಶಕ್ತನಾದನು ಎನ್ನುವುದನ್ನು ನಾವು ಕಲಿತುಕೊಳ್ಳುತ್ತೇವೆ. ಆತನು ಇನ್ನೂ ನಿಜವಾಗಿಯೂ ಪ್ರತಿಯೊಂದನ್ನು ನಿಯಂತ್ರಿಸುತ್ತಿಲ್ಲ, ಇಲ್ಲವೇ ಲೋಕದ ಜನರಿಗೆ ಇನ್ನೂ ತೀರ್ಪು ಮಾಡುತ್ತಿಲ್ಲ. ಒಂದು ದಿನ ಏಸು ಭೂಮಿಗೆ ಹಿಂದಿರುಗುತ್ತಾನೆ. ಆತನು ಹಿಂದಿರುಗಿ ಬಂದಾಗ ಈ ಲೋಕದ ನಿಯಂತ್ರಣವನ್ನು ತೆಗೆದುಕೊಂಡು ಎಲ್ಲವನ್ನೂ ಮತ್ತೆ ಹೊಸದನ್ನಾಗಿ ಮಾಡುತ್ತಾನೆ. ಆದ ಕಾರಣ ನೀವು ಯಾರೇ ಆಗಲಿ ಮತ್ತು ನೀವು ಎಲ್ಲೇ ಇರಲಿ, ನೀವು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಾದ ಏಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಮೇಲೆ ಆಧಾರಗೊಂಡಿರುವ ರಕ್ಷಣೆಯ ಶುಭ ಸಂದೇಶವನ್ನು ನಂಬುವಂತೆ ದೇವರು ನಿಮಗೆ ಆಜ್ಞಾಪಿಸುತ್ತಿದ್ದಾನೆ. ನೀವು ನಿಜವಾಗಿಯೂ ನಂಬಿದರೆ ದೇವರು ಏಸುವಿನ ಹೆಸರಿನಲ್ಲಿ ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ. ಪರಿಶುದ್ಧಾತ್ಮನ ಶಕ್ತಿಯಿಂದ ನಿಮ್ಮ ಹೃದಯವನ್ನು ಹೊಸದನ್ನಾಗಿ ಮಾಡುತ್ತಾನೆ ಮತ್ತು ದೇವರೊಂದಿಗೆ ನಿಮಗೆ ಎಂದೆಂದಿಗೂ ಸಮಾಧಾನವನ್ನು ಕೊಡುತ್ತಾನೆ. ನೀವು ಕ್ರಿಸ್ತನನ್ನು ನಂಬಿದರೆ ಆತನು ತನ್ನ ಪವಿತ್ರಾತ್ಮನಿಂದ ನಿಮ್ಮಲ್ಲಿ ಬಂದು ನಿಮ್ಮ ಹೃದಯದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಯೇಸುಕ್ರಿಸ್ತನು ಲೋಕಕ್ಕೆ ತೀರ್ಪು ಮಾಡುವುದಕ್ಕೆ ವ್ಯಕ್ತಿಯಾಗಿ ಹಿಂದಿರುಗಿ ಬರುವವರೆಗೆ ಆತನು ಬದಲಾಗುವುದಿಲ್ಲ. ಆದರೆ ಆತನು ಈ ದಿನ ನಿಮ್ಮನ್ನು ಬದಲಾಯಿಸುತ್ತಾನೆ, ನಿಮ್ಮ ಹೃದಯಗಳಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಆತನಿಗೆ ನೀವು ಅವಕಾಶ ಕೊಡುತ್ತೀರೋ? ಪ್ರೀತಿಯ ಸ್ನೇಹಿತರೇ, ನಿಮ್ಮ ಪಾಪಗಳನ್ನು ನಿವಾರಿಸಿ ಶುದ್ಧವಾದ ಮತ್ತು ಹೊಸದಾದ ಒಂದು ಹೃದಯವನ್ನು ನಿಮಗೆ ಕೊಡುವುದಕ್ಕೆ ದೇವರು ನಿಮಗಾಗಿ ಒಬ್ಬ ರಕ್ಷಕನನ್ನು ಕಳಿಸಿದ್ದಾನೆ. ನೀವು ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತಾದ ಸತ್ಯವನ್ನು ನಂಬಿದರೆ ನೀವು ಪರದೈಸಿನ ಮಹಿಮೆಯಲ್ಲಿ ದೇವರೊಂದಿಗೆ ನಿತ್ಯತ್ವವನ್ನು ಕಳೆಯುತ್ತೀರೆಂಬುದನ್ನು ನೀವು ತಿಳಿಯಬೇಕು. ಹೀಗಿದ್ದರೂ ದೇವರು ಕಳಿಸಿದ ರಕ್ಷಕನನ್ನು ನೀವು ಅಲಕ್ಷಿಸಿದರೆ ಅಂತಿಮವಾಗಿ ಆತನು ನಿಮ್ಮ ನ್ಯಾಯ ತೀರಿಸುವವನಾಗಿರುತ್ತಾನೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತಾ ಮಾತಾಡುತ್ತದೆ, ಏನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. 1 ಥೆಸಲೋನಿಕ 1:7-10. ಸ್ನೇಹಿತರೇ, ದೇವರ ವಾಕ್ಯವು ಸ್ಪಷ್ಟವಾಗಿದೆ. ಶಿಲುಬೆಯ ಮೇಲಿನ ಯೇಸುಕ್ರಿಸ್ತನ ಮರಣ ಮತ್ತು ಮರಣದಿಂದ ಆತನ ಪುನರುತ್ಥಾನದ ಕುರಿತಾದ ಸಂದೇಶವನ್ನು ನಿಜವಾಗಿಯೂ ನಂಬುವವರೆಲ್ಲರೂ ರಕ್ಷಿಸಲ್ಪಡುತ್ತಾರೆ ಎಂದು ಇದು ನಮಗೆ ತಿಳಿಸುತ್ತದೆ. ಹೀಗಿದ್ದರೂ ನಂಬದವರಿಗೂ ಇದು ತೀರ್ಪು ಮಾಡುತ್ತದೆ. ನಿಮ್ಮ ಪಾಪದ ಸಾಲವನ್ನು ಎಂದೆಂದಿಗೂ ತೀರಿಸುವಂತಹ ಒಂದು ಯಜ್ಞದಂತೆ ಯೇಸು ತನ್ನ ರಕ್ತವನ್ನು ಸುರಿಸಿದನು. ಆದರೆ ನೀವು ಇದನ್ನು ನಿಮ್ಮ ಹೃದಯದಲ್ಲಿ ನಂಬದೆ ಹೋದರೆ ನಿಮಗಾಗಿ ಯೇಸು ಸುರಿಸಿದ ರಕ್ತವು ಮೌಲ್ಯವಿಲ್ಲದ್ದಾಗಿರುತ್ತದೆ. ಆದ್ದರಿಂದ ವಾಕ್ಯವು ಹೀಗೆ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಯೋಹಾನ 3:16-18. ಹೌದು, ನೀವು ಯೇಸುಕ್ರಿಸ್ತನ ಶುಭ ಸಂದೇಶವನ್ನು ನಂಬಿದರೆ ನೀವು ರಕ್ಷಿಸಲ್ಪಡುತ್ತೀರಿ. ಆದರೆ ನೀವು ಇದನ್ನು ನಂಬದೆ ಹೋದರೆ ನೀವು ನಿಮ್ಮ ಪಾಪಗಳಲ್ಲಿಯೇ ನಾಶವಾಗುತ್ತೀರಿ. ಅದೇ ಆದಾಮನ ಮಕ್ಕಳಿಗಾಗಿ ದೇವರು ಕಳಿಸಿದ ರಕ್ಷಣೆಯ ವಾಕ್ಯವಾಗಿದೆ. ಅದೇ ಕಾರಣಕ್ಕಾಗಿ ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾ ಆಜ್ಞಾಪಿಸಿದ್ದೇನೆಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯ 28:18-19. ಈಗ ಕಥೆಯನ್ನು ಮುಂದುವರೆಸೋಣ. ಯೇಸು ತಾನು ಸತ್ತು ಜೀವಿತನಾಗಿ ಎದ್ದ ನಂತರ ತನ್ನ ಶಿಷ್ಯರಿಗೆ 40 ದಿವಸಗಳವರೆಗೆ ಕಾಣಿಸಿಕೊಂಡನು. ವಾಕ್ಯವು ಹೀಗೆ ಹೇಳುತ್ತದೆ, ಹೀಗಿರಲಾಗಿ ಆತನು ಅವನೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಯೇಸು ಏನು ಹೇಳಿದನೆಂದು ನೀವು ಕೇಳಿಸಿಕೊಂಡಿರಾ? ಪರಲೋಕದಲ್ಲಿರುವ ನನ್ನ ತಂದೆಯದು ತನ್ನ ತಂದೆಯು ಅವರಿಗಾಗಿ ಒಬ್ಬ ಸಹಾಯಕನನ್ನು ಕಳುಹಿಸುತ್ತಾನೆ ಎಂದು. ಆತನು ಅವರ ಹೃದಯಗಳಲ್ಲಿ ವಾಸಿಸುತ್ತಾ ಅವರನ್ನು ಶುದ್ಧಪಡಿಸಿ ಹೊಸಬರನ್ನಾಗಿ ಮಾಡಿ ಅವರನ್ನು ಬಲಪಡಿಸಿ ಎಲ್ಲಾ ಸತ್ಯದೊಳಕ್ಕೆ ಅವರನ್ನು ನಡೆಸುತ್ತಾನೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೀಗೆ ವಾಗ್ದಾನ ಮಾಡಿದ್ದನೆಂಬುದನ್ನು ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಆತನು ತನ್ನ ಶಿಷ್ಯರಿಗೆ ಹೇಗೆ ಆಜ್ಞಾಪಿಸಿದ್ದನೆಂಬುದನ್ನು ಕೂಡ ನಾವು ಕೇಳಿಸಿಕೊಂಡಿದ್ದೇವೆ. ನಮ್ಮ ಮುಂದಿನ ಪಾಠದಲ್ಲಿ ಯೇಸು ಆಜ್ಞಾಪಿಸಿದಂತೆಯೇ ಯೇಸುವಿನ ಎಲ್ಲ ಶಿಷ್ಯರ ಹೃದಯಗಳನ್ನು ತುಂಬುವುದಕ್ಕೆ ಪವಿತ್ರಾತ್ಮನು ಹೇಗೆ ಇಳಿದು ಬಂದನೆಂಬುದನ್ನು ನಾವು ನೋಡಲಿದ್ದೇವೆ. ಈಗ ಯೇಸು ಹೇಗೆ ತನ್ನ ಶಿಷ್ಯರನ್ನು ಬಿಟ್ಟು ಪರಲೋಕಕ್ಕೆ ಏರಿಹೋದನೆಂಬುದನ್ನು ನಾವು ಓದೋಣ. ವಾಕ್ಯವು ಹೇಗೆ ಹೇಳುತ್ತದೆ, ಕೂಡಿಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ? ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮನು ನಿಮ್ಮಲ್ಲಿ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕೆಳಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡನು. ಗಲೀಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹೀಗೆ ಯೇಸು ಸುಮಾರು 33 ವರ್ಷಗಳ ಮೊದಲು ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ತನ್ನ ತಂದೆಯ ಮನೆಗೆ, ಅಂದರೆ ಪರಲೋಕಕ್ಕೆ ಏರಿಹೋದನು. ತನ್ನ ಚಿಕ್ಕದಾದ ಶಿಷ್ಯರ ಗುಂಪಿನವರ ಕಣ್ಣುಗಳ ಮುಂದೆಯೇ ಆತನು ಪರಲೋಕದೊಳಕ್ಕೆ ಏರಿಹೋದಂತ ಆತನ ಹೊರಡುವಿಕೆಯು ಎಷ್ಟೊಂದು ಘನತೆಯುಳ್ಳದ್ದಾಗಿದೆ. ಯಾರ ಕುರಿತಾಗಿ ಪ್ರವಾದಿಗಳೆಲ್ಲರೂ ಮಾತಾಡಿದ್ದಾರೋ ಮತ್ತು ಶಿಷ್ಯರು 3 ವರ್ಷಗಳವರೆಗೆ ಹಿಂಬಾಲಿಸಿದ ನಿಜವಾದ ಮೆಸ್ಸಿಯನೇ ಯೇಸು ಎಂಬುದರಲ್ಲಿ ಯಾವ ಅನುಮಾನವಿರಲಿಲ್ಲ. ತನ್ನ ಜನನ, ಜೀವನ, ಮರಣ, ಪುನರುತ್ಥಾನ ಮತ್ತು ದಿವಾರೋಹಣ, ಹೀಗೆ ಕೀರ್ತನೆಗಳಲ್ಲಿ ಪ್ರವಾದಿಯಾದ ದಾವಿದನು ಪ್ರವಾದಿಸುವಂತೆ ಪರಲೋಕಕ್ಕೆ ಏರಿಹೋದವನನ್ನೊಳಗೊಂಡು ಪ್ರವಾದಿಗಳು ತನ್ನ ಕುರಿತಾಗಿ ಪ್ರವಾದಿಸಿದ್ದೆಲ್ಲವನ್ನು ನಜರೇತಿನ ಏಸು ನೆರವೇರಿಸಿದನು. ಸ್ನೇಹಿತರೆ, ಈ ದಿನ ಕರ್ತನಾದ ಏಸು ಎಲ್ಲಿದ್ದಾನೆ ಎಂದು ನಿಮಗೆ ಗೊತ್ತಾ? ವಾಕ್ಯವು ನಮಗೆ ಹೇಳುವುದೇನೆಂದರೆ, ಏಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ. ದೇವದೂತರು, ಅಧಿಕಾರಿಗಳು, ಮಹತ್ವಗಳು ಆತನ ಸ್ವಾಧೀನವಾಗಿವೆ. ಹೌದು, ಏಸು ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿದ್ದಾನೆ. ಅಲ್ಲಿ ಎಲ್ಲ ಸೃಷ್ಟಿಗಳು ಆತನ ಅಧೀನದಲ್ಲಿವೆ. ದೇವರ ನಿಜವಾದ ಪ್ರಜೆಗಳೆಲ್ಲರೂ ಕರ್ತನಾದ ಏಸುಕ್ರಿಸ್ತನಿಗೆ ಅಧೀನವಾಗಿವೆ. ನಿಮ್ಮ ವಿಷಯವೇನು? ಲೋಕದ ರಕ್ಷಕನಂತೆ ಮತ್ತು ನ್ಯಾಯಾಧಿಪತಿಯಂತೆ ದೇವರಿಂದ ಆರಿಸಲ್ಪಟ್ಟ ಮೆಸ್ಸಿಯನಾದ ಏಸುವಿಗೆ ನಿಮ್ಮನ್ನು ಅಧೀನಪಡಿಸಿಕೊಂಡಿದ್ದೀರೋ? ನಾವು ಈಗ ತಾನೇ ಓದಿದಂತೆ, ಕರ್ತನಾದ ಏಸು ಪರಲೋಕಕ್ಕೆ ಹಿಂದಿರುಗಿದ ನಂತರ ಇಬ್ಬರೂ ದೂತರುಗಳು ಆತನ ಶಿಷ್ಯರೊಳಗೆ ಕಾಣಿಸಿಕೊಂಡು ಅವರಿಗೆ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹೌದು, ಒಂದು ದಿನ ಏಸು ಕ್ರಿಸ್ತನು ಮೋಡಗಳಲ್ಲಿ ಹಿಂದಿರುಗಿ ಬರುತ್ತಾನೆ. ಆತನ ಬರುವಿಕೆಗೆ ನೀವು ಸಿದ್ಧರಾಗಿದ್ದೀರಾ? ಆ ದಿನದಲ್ಲಿ ಪ್ರತಿಯೊಬ್ಬರೂ ಆತನನ್ನು ನೋಡುತ್ತಾರೆ ಮತ್ತು ಲೋಕದ ರಕ್ಷಕನು ಮತ್ತು ನ್ಯಾಯಾಧಿಪತಿಯಂತೆ ದೇವರು ಯಾರನ್ನು ನೇಮಿಸಿದ್ದಾನೋ ಅವನೇ ಈತನು ಎಂಬುದಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳುತ್ತಾರೆ. ಅದನ್ನೇ ವಾಕ್ಯಗಳು ದೃಢಪಡಿಸುತ್ತಾ ಹೇಳುವುದೇನೆಂದರೆ, ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಏಸುಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಪ್ರಿಯ ಸ್ನೇಹಿತರೆ, ಈ ದಿನ ಇಲ್ಲಿಗೆ ನಾವು ಮುಗಿಸುತ್ತೇವೆ. ಆದರೆ ಏಸುಕ್ರಿಸ್ತನನ್ನು ಯಾರು ತನ್ನ ರಕ್ಷಕನು ಕರ್ತನು ಎಂದು ಅಂಗೀಕರಿಸಿಕೊಳ್ಳುತ್ತಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಜೀವಿಸುವುದಕ್ಕೆ ದೇವರು ಹೇಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟನೆಂಬುದನ್ನು ಕಂಡುಹಿಡಿಯುವುದಕ್ಕೆ ಮುಂದಿನ ಬಾನುಲಿ ಪ್ರಸಾರ ನೀವು ನಮ್ಮೊಂದಿಗೆ ಸೇರಿಕೊಳ್ಳುತ್ತೀರೆಂದು ನಾವು ನಿರೀಕ್ಷಿಸುತ್ತೇವೆ. ಇಬ್ಬರು ದೇವದೂತರುಗಳು ಶಿಷ್ಯರುಗಳಿಗೆ ಹೇಳಿರುವುದನ್ನು ನೀವು ನೆನಪು ಮಾಡಿಕೊಳ್ಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ 9902606453. ಮತ್ತೊಮ್ಮೆ ಹೇಳ್ತೇನೆ 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಕುರಿ ಮರಿ ಏಸು ನನ್ನ ಕುರಿ.